ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಏನಂತ ಹೇಳಿದರೆ, ಮೋಕ್ಷದಲ್ಲಿ ಜನನೇಂದ್ರಿಯಗಳು ವಿಸರ್ಜನೇಂದ್ರಿಯಗಳು ಅವುಗಳ ವ್ಯಾಪಾರಗಳಿದ, ಎಸ್ಪೆಷಲಿ ಮಲಮೂತ್ರ ವಿಸರ್ಜನ ಅನ್ನೋದು ಇದೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಆದ್ದರಿಂದ ಅದಕ್ಕೆ ನಮಗೆ ಪ್ರಮಾಣ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಾಕ್ಯಗಳಿರಬಹುದು, ಆದರೆ ನಮಗೆ ಸ್ಪಷ್ಟವಾಗಿ ನಿರವಕಾಶವಾದ ಒಂದು ಪ್ರಮಾಣ ಬೇಕಾಗಿದೆ. ವಿಷ್ಣು ರಹಸ್ಯದಲ್ಲಿ 40ನೇ ಅಧ್ಯಾಯದಲ್ಲಿ ಒಂದು ಕೆಲವು ಶ್ಲೋಕಗಳು ಬರುತ್ತೆ. ಅಲ್ಲಿ ಹೇಳುವಾಗ ಒಂದು ವಿಷಯವನ್ನು ಹೇಳ್ತಾರೆ. ಸೊ ಕದಾಚಿತ್ ಸತ್ವದೇಹಾಸ್ತೆ ಜ್ಞಾನ ಮಾತ್ರ ಶರೀರಿನ ಮೋದಂತೆ ಕರ್ಹಿಚಿತ್ ಶ್ರೀಗಿರಿಯಾನೆ ಗೃಹೇವನೆ ಅಂತ ಹೇಳಿ ಅದ ಹೇಳಿದ ಮೇಲೆ ಯಥಾಸ್ವರೂಪ ವ್ಯಕ್ತಿ ಸ್ಯಾತ್ ಭೋಜ್ಯ ಏಕೇಪಿ ಸುಖಾದಿನ ರತ್ಯಂತ ಉಭಯಃ ಸ ಏಕ್ ಐಕ್ಯಾದ್ ರೇತೋದ್ರಾವಶಕಂತ ಅಂತ ಹೇಳಿ ಸುಖವನ್ನು ಹೇಳುವಾಗ ಅದು ಹೇಳಿಬಿಟ್ಟು ಅದಾದ ಮೇಲೆ ಒಂದನ್ನು ಹೇಳ್ತಾರೆ. ಉತ್ಸರ್ಗ ನೈವ ಜಾಯಂತೆ ಶುಕ್ಲ ಮೂತ್ರ ವಿಡಾದೀನಾಂ ಭೋಗ ಅಲೌಕಿಕಾಸ್ತೇಷಾಂ ಸಂತಿ ಲೋಕ ವಿಲಕ್ಷಣಾಹ ಅಂಥೇಳಿ ಇದು ನಿರವಕಾಶವಾದ ಒಂದು ಪ್ರಮಾಣ. ಅಲ್ಲಿ ಹೇಳ್ತಾರೆ ಶುಕ್ಲ ಅಂದರೆ ರೇತಸ್ಸು, ಅದಾದ ಮೇಲೆ ಮೂತ್ರ ಅಂದ್ರೆ ಮೂತ್ರ, ಅದಾದ ಮೇಲೆ ವಿಡ ಅಂದ್ರೆ ಮಲ, ಆದಿನ ಮುಂತಾದವುಗಳಿಗೆ ಅವುಗಳ ಉತ್ಸರ್ಗ ಅಂದ್ರೆ ದೇಹದಿಂದ ಹೊರಗೆ ಬರೋದು, ಹೊರಗೆ ಬರುವಿಕೆ, ಅದು ನೈವ ಜಾಯಂತೆ ಉಂಟಾಗುವುದೇ ಇಲ್ಲ. ಅಂದರೆ ಶುಕ್ಲ ಮೂತ್ರ ಮಲ ವಿಸರ್ಜನ ಅನ್ನುವುದು ಆಗೋದಿಲ್ಲ ಅಂತೇಳಿ. ಅದು ಎಂತಾದ್ದೇ ಆಗಲಿ, ಹಲವು ಅಪರಾಕ್ತವ ಅಪರಾಕ್ತವ ಯಾವ ಪ್ರಸಂಗವಾದರೂ ಬರಲಿ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದು ದೇಹದಿಂದ ಹೊರಗೆ ಬರುವುದು ಅನ್ನೋದು ಆಗೋದಿಲ್ಲ. ಸೊ ಇಂದ್ರಿಯಗಳು ಸೂಕ್ಷ್ಮ ರೂಪದಲ್ಲಿ ಇದಾ ಇಲ್ಲವಾ ಅನ್ನೋದು ಅದು ಬೇರೆ ಪ್ರಸಂಗ. ಅದು ಇರಬಹುದು ಸೂಕ್ಷ್ಮ ರೂಪದಲ್ಲಿ, ಕರ್ಮೇಂದ್ರಿಯಗಳು ಇರ್ಬೋದು, ಎಲ್ಲವೂ ಇರಬಹುದು, ಅವುಗಳ ಕಾರ್ಯವೂ ಇರಬಹುದು. ಆದ್ರೆ ಈ ಮೂತ್ರ ಮಲ ಶುಕ್ಲ ವಿಸರ್ಜನ ಅನ್ನೋದು ಅದು ಇಲ್ಲವೇ ಇಲ್ಲ, ದೇಹದಿಂದ ಅದು ಹೊರಗೆ ಬರೋದಿಲ್ಲ. ಮತ್ತೆ ಇವೆಲ್ಲ ಹೇಗೆ ಚಿಂತನೆ ಮಾಡ್ಬೇಕಂತ ಅದು ಹೇಳ್ತಾರೆ. ತೇಷಾಂ ಅಂದ್ರೆ ಆ ಮುಕ್ತ ಜೀವರ ಭೋಗ ಮೋಕ್ಷದಲ್ಲಿರೋ ಭೋಗ ಅದು ವಿಲಕ್ಷಣವಾದದ್ದು. ಆ ಭೋಗಗಳು ಲೋಕ ವಿಲಕ್ಷಣ ಅಂತೇಳಿ, ಲೋಕ ವಿಲಕ್ಷಣ ಅಂದ್ರೆ ನಾವು ಲೋಕದಲ್ಲಿ ನಾವು ಎಷ್ಟೆಷ್ಟು ಇಮ್ಯಾಜಿನ್ ಮಾಡ್ಕೊಂಡ್ರು ನಮಗೆ ಈ ಲೋಕದಲ್ಲಿ ಇರೋದೇ ನಮ್ಮ ಮನಸ್ಸಿಗೆ ಬರುತ್ತೆ. ಅದು ಅಲ್ಲಿರುವುದಂತಹದ್ದು ಅಲೌಕಿಕವಾದದ್ದು, ಲೋಕ ವಿಲಕ್ಷಣ, ಅತಿ ವಿಚಿತ್ರವಾದದ್ದು ಅಂತ ಹೇಳಿ ಅಲ್ಲಿ ಸ್ಪಷ್ಟ ಮಾಡ್ತಾರೆ. ಸೊ ಮಿಕ್ಕ ಪ್ರಮಾಣಗಳನ್ನು ನಾವು ಇದನ್ನು ಇಟ್ಟುಕೊಂಡು ಮಾಡಬೇಕು. ಸೊ ಈ ಪ್ರಮಾಣಗಳನ್ನು ಇಟ್ಟುಕೊಂಡು ನಾವು ಆ ಲೋಕ ವಿಲಕ್ಷಣವಾದಂತಹ ಒಂದು ವಿಷಯ ಆಗತ್ತೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಅದಾದ ಮೇಲೆ ಮತ್ತೆ ಅವರು ಸಾತ್ವಿಕ ಶುದ್ಧ ತತ್ವದಿಂದ ಮಾಡಿದಂತಹ ಪಣ್ಣು ಫಲಗಳನ್ನು ತಿನ್ನುವ ಪ್ರಸಂಗದೆಲ್ಲ ಬರ್ತಲ್ವಾ, ಅದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಹೇಳ್ತಾರೆ. ಏನಂತ ಹೇಳಿದ್ರೆ ಲೋಕ ವಿಲಕ್ಷಣ ತತ್ವದಿಂದ ಶುದ್ಧ ತತ್ವದಿಂದ ಮಾಡಿದಂತಹ ಪಣ್ಣು ಫಲಗಳನ್ನು ಅವರು ಸ್ವೀಕಾರ ಮಾಡ್ತಾರೆ ಅಂದ್ರೆ ಒಳಗೆ ಹಾಕೊಡ್ತಾರೆ, ಅದು ಮತ್ತೆ ಅಲ್ಲೇ ಶುದ್ಧ ತತ್ವದಲ್ಲೇ ಹೋಗಿ ಸೇರಿಬಿಡುತ್ತೆ. ಅಂದ್ರೆ ಅದನ್ನು ಅವರು ಸ್ವೀಕಾರ ಮಾಡುವುದು ಅವರಿಗಿರುವಂತಹ ಒಂದು ಭಗವಂತ ಕೊಟ್ಟಿರುವಂತಹ ಒಂದು ಸರ್ವ ವಿಲಕ್ಷಣವಾದ ಒಂದು ಶಕ್ತಿ. ಆ ಶಕ್ತಿಯಿಂದ ಅದನ್ನು ಅವರು ಒಳಗೆ ಹಾಕೋಬಹುದು, ಅದು ಶುದ್ಧ ಸತ್ವದಲ್ಲಿ ಮತ್ತೆ ಹೋಗಿ ಸೇರಿಬಿಡುತ್ತೆ. ಅಂದ್ರೆ ವಿಸರ್ಜನ ರೂಪದಲ್ಲಿಯೇ ಹೋಗಬೇಕಂತ ಇಲ್ಲ, ಅದು ಶುದ್ಧ ಸತ್ವದಿಂದ ಬರುತ್ತೆ, ಶುದ್ಧ ಸತ್ವದಲ್ಲೇ ಹೋಗಿ ಸೇರಿಬಿಡುತ್ತೆ. ಆದ್ದರಿಂದ ಆ ವಿಧವಾದಂತಹ ಒಂದು ಸಾಮರ್ಥ್ಯ ಅವರಿಗೆ ಉಂಟಾಗುತ್ತೆ ಮೋಕ್ಷದಲ್ಲಿ. ಅದನ್ನು ನಾವು ಇಲ್ಲಿ ಊಹ ಮಾಡುವುದು ಕೂಡ ಬಹಳ ಕಷ್ಟ. ಕೆನಾಟ್ ಇಮ್ಯಾಜಿನ್ ಅದು ಹೇಗಾಗತ್ತೆ, ಹೇಗೆ ಏನ್ ಬಾಯಿರತ್ತಾ, ಬಾಯ ಹಾಕೊಳ್ತಾರ, ಅದು ಹೇಗೆ ಹೋಗುತ್ತೆ, ಒಳಗೆ ಏನಾದ್ರು ಜೀರ್ಣ ಆಗತ್ತಾ, ಇದೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಅವಶ್ಯಕತೆಯೇ ಇಲ್ಲ. ಅವರಿಗೆ ಇರುವಂತಹ ಒಂದು ಅಪ್ತಕಾಮತ್ವ, ಮೋಕ್ಷದಲ್ಲಿ ಏನು ಬಯಸಿದಾಗತ್ತೆ, ಆದ್ದರಿಂದ ಅವರು ಅದನ್ನು ಬೇಕು ಅಂತ ಅಲ್ಲಿ ಒಂದು ಭಗವದ್ ರೂಪ ನೋಡ್ತಾ ಅದು ಯಾರು ಸ್ವೀಕಾರ ಮಾಡ್ತಾರೋ ಮಾಡ್ತಾರೆ, ಬಟ್ ಅದು ಶುದ್ಧ ಸತ್ವದಿಂದ ಬರುತ್ತೆ ಮತ್ತು ಶುದ್ಧ ಸತ್ವದಲ್ಲೇ ಹೋಗಿ ಸೇರಿಬಿಡುತ್ತೆ. ಹೀಗೆ ಅದು ಆಗುತ್ತೆ ಅಷ್ಟೇ ಹೊರತು ಅವರಿಗೆ ಮಲಮೂತ್ರ ವಿಸರ್ಜನೆಗಳು ಅನ್ನೋದೇ ಆ ಪ್ರಸಕ್ತಿಯೇ ಇಲ್ಲ ಅನ್ನೋದನ್ನು ಅಲ್ಲಿ ಸ್ಪಷ್ಟವಾಗಿ ಆ ವಾಕ್ಯಗಳಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇದು ನಮಗಿರುವಂತಹ ಸ್ಪಷ್ಟವಾದ ಪ್ರಮಾಣ ಅಂತ ಹೇಳಿ ಅದನ್ನು ನೋಡ್ತಾ ಇದ್ದೀವಿ. ಸೊ ಇನ್ನು ಇದರ ಮೇಲೆ ಬೇರೆ ಪ್ರಶ್ನೆಗಳೇನಿದೆ ಅದು ಆಮೇಲೆ ನೋಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಿಕ್ಷಣಾರ್ಪಣಮಸ್ತು.